ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗದ ದ್ವಿತೀಯ ಪತ್ರಿಕೆಯ 4ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಅರುಣ ಕುಮಾರ್ ಪಿ. ಈಗ ಕೇಳೋಣ 5ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳಿಗೆ, ದೃಷ್ಟಿ ಯೋಜನೆಯ ಬಾನುಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ನಾವು 5ನೇ ಸೆಮಿಸ್ಟರ್ನ 2ನೇ ಪತ್ರಿಕೆಯ 4ನೇ ಘಟಕವಾದ ನ್ಯಾಯಾಂಗ ಎಂಬ ವಿಷಯವನ್ನ ಅಧ್ಯಯನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 4 ತರಗತಿಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವುಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಮುಂದುವರಿದ ಒಂದು ಭಾಗ ನ್ಯಾಯಿಕ ವಿಮರ್ಶೆ ಮತ್ತು ನ್ಯಾಯಾಂಗದ ಕ್ರಿಯಾಶೀಲತೆ ಎಂಬ ವಿಷಯಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನ್ಯಾಯಿಕ ವಿಮರ್ಶೆ. ನ್ಯಾಯಿಕ ವಿಮರ್ಶೆ ಎಂದ್ರೆ ಏನು? ನ್ಯಾಯಿಕ ವಿಮರ್ಶೆಯನ್ನ ನಾವು ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು ಅಂತೇಳಿ ಗುರುತಿಸಿದೀವಿ. ನ್ಯಾಯಿಕ ವಿಮರ್ಶೆಯನ್ನ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು. ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಿಕ ವಿಮರ್ಶೆಯನ್ನ ಮಾಡುವಂತಹ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಯಾವ ನ್ಯಾಯಾಲಯ ನ್ಯಾಯಿಕ ವಿಮರ್ಶೆಯ ಕಾರ್ಯವನ್ನ ಮಾಡುತ್ತದೆ ಅಂದ್ರೆ, ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ ಎರಡೂ ನ್ಯಾಯಾಂಗಗಳು ಸಹ ನ್ಯಾಯಿಕ ವಿಮರ್ಶೆಯ ಕಾರ್ಯವನ್ನ ಮಾಡುತ್ತದೆ. ಹಾಗಾದ್ರೆ ನ್ಯಾಯಿಕ ವಿಮರ್ಶೆ ಅಂದ್ರೆ ಏನು? ಇಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಇರೋದ್ರಿಂದ ಅಧಿಕಾರವನ್ನ ಹಂಚಿಕೆ ಮಾಡಲಾಗಿದೆ. ಇದರ ಪ್ರಕಾರ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಜೊತೆಗೆ ಈ ಸರ್ಕಾರಗಳು ತಮ್ಮದೇ ಆದ ಅಂಗಗಳನ್ನ ಒಳಗೊಂಡಿದ್ದಾವೆ. ಅವುಗಳೆಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದೇ ರೀತಿ ರಾಜ್ಯಗಳಲ್ಲೂ ಸಹ ರಾಜ್ಯ ಸರ್ಕಾರ ರಾಜ್ಯ ಶಾಸಕಾಂಗ, ರಾಜ್ಯ ಕಾರ್ಯಾಂಗ ಮತ್ತು ರಾಜ್ಯ ನ್ಯಾಯಾಂಗ ಎಂಬ ಅಂಗಗಳನ್ನ ಒಳಗೊಂಡು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಕೇಂದ್ರ ನ್ಯಾಯಾಂಗ ಅಂದಾಗ ನಾವಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಗುರುತಿಸ್ತಾ ಇದ್ದೀವಿ. ಹಾಗೆ ರಾಜ್ಯ ನ್ಯಾಯಾಂಗ ಅಂದಾಗ ಹೈಕೋರ್ಟ್ ಅನ್ನ ಗುರುತಿಸ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನ್ಯಾಯಿಕ ವಿಮರ್ಶೆ ಕಾರ್ಯವನ್ನ ಸುಪ್ರೀಂ ಕೋರ್ಟ್ ಹೇಗೆ ಮಾಡುತ್ತೆ, ಹೈಕೋರ್ಟ್ ಹೇಗೆ ಮಾಡುತ್ತೆ ಅಂದ್ರೆ, ರಾಷ್ಟ್ರದಲ್ಲಿರುವಂತಹ ಸಂಸತ್ತು ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸತ್ತು ಅಂದ್ರೆ ಶಾಸಕಾಂಗ ಅಂತ ಏನ್ ಕರಿತೀವಿ, ಈ ಶಾಸಕಾಂಗಗಳು ಶಾಸನ ರಚಿಸುವಾಗ ಸಂವಿಧಾನ ಬದ್ಧವಾಗಿ ಶಾಸನವನ್ನ ರಚಿಸಬೇಕು. ಅಂದರೆ ಸಂವಿಧಾನದಲ್ಲಿರುವಂತಹ ನೀತಿ ನಿಯಮ ಹಾಗೂ ನಿಬಂಧನೆಗಳಿಗೆ ಅನುಗುಣವಾಗಿ ಶಾಸನಗಳನ್ನ ರಚಿಸಬೇಕಾಗುತ್ತದೆ. ಅದನ್ನ ಕಾರ್ಯಾಂಗ ಜಾರಿಗೆ ತರಬೇಕು. ಒಂದು ವೇಳೆ ಕೇಂದ್ರ ಶಾಸಕಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಶಾಸನಗಳನ್ನ ರಚಿಸಿದರೆ, ಕಾರ್ಯಾಂಗ ಅದನ್ನು ಜಾರಿಗೆ ತಂದರೆ, ಅಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎಂದು ಘೋಷಣೆ ಮಾಡುತ್ತೆ. ಈ ಘೋಷಣೆಯ ಅಧಿಕಾರವನ್ನ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ನ್ಯಾಯಿಕ ವಿಮರ್ಶೆ ಅಂದ್ರೆ ಇಲ್ಲಿಷ್ಟನೇ, ಕೇಂದ್ರ ಶಾಸಕಾಂಗ ರಚಿಸಿ ಕಾರ್ಯಾಂಗ ಜಾರಿಗೆ ತರುವಂತಹ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅವುಗಳನ್ನ ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎಂದು ಘೋಷಣೆ ಮಾಡುವ ಅಧಿಕಾರವೇ ನ್ಯಾಯಿಕ ವಿಮರ್ಶೆಯ ಅಧಿಕಾರ. ಇದನ್ನ ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಅದೇ ರೀತಿ ರಾಜ್ಯಗಳಿಗೆ ಬಂದಾಗ, ರಾಜ್ಯದಲ್ಲಿರುವಂತಹ ರಾಜ್ಯ ಶಾಸಕಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಶಾಸನಗಳನ್ನ ರಚಿಸಿದರೆ, ರಾಜ್ಯ ಕಾರ್ಯಾಂಗ ಅದನ್ನ ಜಾರಿಗೆ ತಂದರೆ, ಅಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಅಂತಹ ಶಾಸನಗಳನ್ನ ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎಂದು ಘೋಷಣೆ ಮಾಡುತ್ತದೆ. ಈ ಒಂದು ಘೋಷಣೆಯ ಅಧಿಕಾರವನ್ನ ಹೈಕೋರ್ಟ್ನ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಎಂದು ಕರೆಯಲಾಗುತ್ತದೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಮಾಡುತ್ತೆ, ರಾಜ್ಯಗಳ ವ್ಯಾಪ್ತಿಗೆ ಬಂದಾಗ ಹೈಕೋರ್ಟ್ ನ್ಯಾಯಿಕ ವಿಮರ್ಶೆಯ ಕಾರ್ಯವನ್ನ ಮಾಡುತ್ತೆ. ಇಲ್ಲಿ ಓವರ್ ಆಲ್ ನಾವು ಗಮನಿಸಿದಾಗ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳು ರಚಿಸುವಂತಹ ಕಾಯಿದೆಗಳ ಸಂವಿಧಾನ ಬದ್ಧತೆಯ ಬಗ್ಗೆ ತೀರ್ಪು ನೀಡುವ ಅಧಿಕಾರವನ್ನ ಈ ನ್ಯಾಯಾಂಗಗಳು ಒಳಗೊಂಡಿದ್ದಾವೆ. ಅವು ಸಂವಿಧಾನಕ್ಕೆ ಪೂರಕವಾಗಿದ್ದಾವೆ ಅಥವಾ ವಿರುದ್ಧವಾಗಿದ್ದಾವೆ ಎಂಬುದನ್ನ ಪರಿಶೀಲನೆ ಮಾಡಿ ತೀರ್ಪು ಕೊಡುವುದೇ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ವಿಶೇಷವಾಗಿ ಸಂವಿಧಾನದ ಮೂಲ ಭಾವನೆ ಏನಿದೆ, ಆ ಮೂಲ ಭಾವನೆಗೆ ಯಾವುದೇ ಶಾಸಕಾಂಗ ಧಕ್ಕೆ ಬರೆದ ರೀತಿಯಲ್ಲಿ ಶಾಸನಗಳನ್ನ ರಚಿಸಬೇಕಾಗುತ್ತೆ. ಅಂದ್ರೆ ಸಂವಿಧಾನದ ಮೂಲ ಆಶಯಕ್ಕೆ ಚ್ಯುತಿ ಬರದಂತೆ ಎಲ್ಲಾ ಶಾಸಕಾಂಗಗಳು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳು ಶಾಸನವನ್ನ ರಚಿಸಬೇಕಾಗುತ್ತೆ. ಒಂದು ವೇಳೆ ಇಲ್ಲೇನಾದರೂ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಅಥವಾ ಆ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಏನಾದರೂ ಶಾಸನಗಳನ್ನ ರಚನೆ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ತಮ್ಮ ನ್ಯಾಯಿಕ ಅಧಿಕಾರವನ್ನ ಚಲಾಯಿಸುತ್ತವೆ. ಇದನ್ನೇ ನಾವು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಸಂವಿಧಾನ ಬದ್ಧತೆಯನ್ನ ಉಳಿಸ್ತಕ್ಕಂಥದ್ದು. ಆ ಉದ್ದೇಶದಿಂದಲೇ ನಾವು ಸುಪ್ರೀಂ ಕೋರ್ಟ್ ಅನ್ನ ಸಂವಿಧಾನದ ರಕ್ಷಕ ಅಂತೇಳಿ ಕರಿತೀವಿ. ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯದಲ್ಲಿ ಹೈಕೋರ್ಟ್, ಇವುಗಳನ್ನ ನಾವು ಸಂವಿಧಾನದ ರಕ್ಷಕರು ಅಥವಾ ರಕ್ಷಕ ಅಂತೇಳಿ ಕರಿತೀವಿ. ಅದೇ ರೀತಿ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿರುವಂತಹ ಮೂಲಭೂತ ಹಕ್ಕುಗಳು, ಇದು ಈ ದೇಶದ ಸಂವಿಧಾನ ಇಲ್ಲಿನ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂತಹ ಬಹು ಮುಖ್ಯವಾದಂತಹ ಸೌಲಭ್ಯ ಅಂದ್ರೆ ಅದು ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳಿಗೆ ಸರ್ಕಾರ ಏನಾದರೂ ಧಕ್ಕೆಯುಂಟು ಮಾಡಿದ್ರೆ ಅಥವಾ ಈ ಮೂಲಭೂತ ಹಕ್ಕುಗಳನ್ನ ರದ್ದುಪಡಿಸುವ ಉದ್ದೇಶದಿಂದ ಅಥವಾ ಮೊಟಕುಗೊಳಿಸುವ ಉದ್ದೇಶದಿಂದ ಯಾವುದಾದರೂ ಕಾಯ್ದೆಯನ್ನ ರಚನೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ 32ನೇ ವಿಧಿಯ ಅನ್ವಯ, ಸಂವಿಧಾನದ 32ನೇ ವಿಧಿಯನ್ವಯ ಸೂಕ್ತ ರಿಟ್ಗಳನ್ನ ಹೊರಡಿಸಿ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವ ಮೂಲಕ ನ್ಯಾಯಿಕ ವಿಮರ್ಶೆಯ ಕೆಲಸವನ್ನ ಮಾಡುತ್ತದೆ. ಇಲ್ಲಿ ಈಗಾಗಲೇ ನಾನು ಕಳೆದ ತರಗತಿನಲ್ಲಿ ಹೇಳಿದ್ದೆ, 32ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ ಹೊರಡಿಸ್ತಕ್ಕಂತ ಬಹುಮುಖ್ಯ ರೈಟ್ಸ್ ಯಾವ್ದಪ್ಪ ಅಂದ್ರೆ ಅದು ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಶರ್ಷಿಯೋರರಿ, ಕೋ ವಾರೆಂಟ್. ಈ ಆಜ್ಞೆಗಳನ್ನ ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುತ್ತೆ. ಅಲ್ಲಿ ಎಲ್ಲೂ ಕೂಡ ಸರ್ಕಾರ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳು ಸಂಬಂಧಪಟ್ಟ ಸರ್ಕಾರಗಳಿಗೆ ಒಂದು ಆದೇಶವನ್ನ ನೀಡುವ ಮೂಲಕ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಿ ನ್ಯಾಯಿಕ ವಿಮರ್ಶೆಯ ಕಾರ್ಯವನ್ನ ಮಾಡುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ಒಂದು ಮೊಕದ್ದಮೆಯಲ್ಲಿ ಒಂದು ತೀರ್ಪನ್ನ ನೀಡಿತು. ಏನಂತ ಅಂದ್ರೆ ಯಾವುದೇ ಶಾಸಕಾಂಗ, ಕೇಂದ್ರ ಶಾಸಕಾಂಗ ಆಗ್ಲಿ ಅಥವಾ ರಾಜ್ಯ ಶಾಸಕಾಂಗವಾಗಲಿ, ಸಂವಿಧಾನದ ಮೂಲ ರಚನೆಯನ್ನ ಬದಲಾಯಿಸಬಾರದು, ಸಂವಿಧಾನದ ಮೂಲ ರಚನೆಯನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು, ಅಂತ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಹೇಳಿ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಶಾಸಕಾಂಗಕ್ಕೆ ತೀರ್ಪನ್ನ ನೀಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗಬಾರದು, ಆ ರೀತಿ ಮಾಡೋದಿಕ್ಕೆ ಸಂಸತ್ತಿಗೆ ಅಧಿಕಾರ ಇಲ್ಲ ಅಂತೇಳಿ ಸ್ಪಷ್ಟಪಡಿಸುವ ಮೂಲಕ ನ್ಯಾಯಿಕ ವಿಮರ್ಶೆಯನ್ನ ಎತ್ತಿ ಹಿಡಿದಿದೆ. ಆದ್ರೆ ನಮ್ಮ ದೇಶದಲ್ಲಿ ಸಂಸತ್ತು ಅಂದ್ರೆ, ಸಂಸತ್ತು ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳಿಂದ ಕೂಡಿರ್ತಕ್ಕಂತಹ ಒಂದು ಸದನ, ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ. ಈ ಸುಪ್ರೀಂ ಕೋರ್ಟ್ ಪದೇ ಪದೇ ನ್ಯಾಯಿಕ ವಿಮರ್ಶೆಯನ್ನ ಇಟ್ಕೊಂಡು ಕಾರ್ಯನಿರ್ವಹಿಸದನ್ನ ಸಹಿಸಲಾರದೆ 1976 ಸಂವಿಧಾನಕ್ಕೆ 24ನೇ ತಿದ್ದುಪಡಿಯನ್ನ ತಂದು ಸುಪ್ರೀಂ ಕೋರ್ಟ್ ಹೊಂದಿರತಕ್ಕಂತಹ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಮೊಟಕುಗೊಳಿಸಲು ಪ್ರಯತ್ನಿಸಿತು. ಅಂದ್ರೆ ನೋಡಿ, ನಮ್ಮಲ್ಲಿ ಯಾವ ತರ ಇದೆ ಸಿಸ್ಟಮ್ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ತಪ್ಪನ್ನ ಮಾಡ್ತಾ ಇದೆ ಸರ್ಕಾರ ಅಂದಾಗ ಅದನ್ನ ತಿದ್ದೋ ಕೊಟ್ಟಾಗ ಆ ತಿದ್ದುವುದನ್ನೇ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸವನ್ನ ರಾಜಕಾರಣಿಗಳು ಅಥವಾ ಶಾಸಕಾಂಗ ಅಂತಕ್ಕಂತಹದ್ದು ಮಾಡಕೊಟ್ಟಿದೆ. ಸರ್ಕಾರ ತಪ್ಪು ಮಾಡಿದಾಗ ತಿದ್ದಬೇಕಾಗಿರೋ ಅಂಗನೇ ನ್ಯಾಯಾಂಗ. ನ್ಯಾಯಾಂಗದ ಈ ಕೆಲಸವನ್ನ ಮೊಟಕುಗೊಳಿಸ್ತಕ್ಕಂತಹ ಒಂದು ಕೆಲಸವನ್ನ 1976 ಸಂವಿಧಾನಕ್ಕೆ 24ನೇ ತಿದ್ದುಪಡಿಯನ್ನ ತಂದು ಸುಪ್ರೀಂ ಕೋರ್ಟ್ ಹೊಂದಿರತಕ್ಕಂಥ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನೇ ಮೊಟಕುಗೊಳಿಸೋದಿಕ್ಕೆ ಪ್ರಯತ್ನ ಪಡುತ್ತೆ. ಅಲ್ಲಿ ಸಂಸತ್ತು ಒಂದು ಶಾಸನವನ್ನ ನಿರ್ಧಾರವನ್ನ ಕೈಗೊಳ್ಳುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸಲು ರಚಿಸಿದ ಯಾವುದೇ ಶಾಸನದ ಸಿಂಧುತ್ವವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನಿಸುವಂತಿಲ್ಲವೆಂದು ಈ ತಿದ್ದುಪಡಿ ಘೋಷಿಸಿತು. ನೋಡಿ, ಈ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ, ಬಹುಶಃ ನಿಮ್ಗೆ ಗೊತ್ತಿರಬಹುದು, ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಅದನ್ನ ಇಂಗ್ಲಿಷ್ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇರ್ತಕ್ಕಂತಹದ್ದು ಬಹುಮುಖ್ಯವಾಗಿ 3 ತತ್ವಗಳನ್ನ ನಾವು ಗುರುತಿಸ್ತೀವಿ: ಉದಾರವಾದಿ ತತ್ವಗಳು, ಸಮಾಜವಾದಿ ತತ್ವಗಳು ಮತ್ತು ಗಾಂಧಿವಾದಿ ತತ್ವಗಳು. ಈ 3 ತತ್ವಗಳಲ್ಲೂ ಕೂಡ ಒಂದು ರಾಷ್ಟ್ರದ ಸರ್ಕಾರ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ಸಮಸ್ತ ವರದಿಯನ್ನ ಅಥವಾ ಮಾಹಿತಿಯನ್ನ ಅಲ್ಲಿ ನೀಡಲಾಗಿದೆ. ಆದರೆ ದುರಂತ ಏನು ಅಂದ್ರೆ, ಇವುಗಳನ್ನ ಆಚರಣೆಗೆ ತರುವುದು ಮತ್ತು ಬಿಡುವುದು ಸರ್ಕಾರಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳಿದೆ. ಅದಕ್ಕೆ ಇಲ್ಲಿ ಏನ್ ಮಾಡಿದ್ರು, ರಾಜ್ಯ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ರಚಿಸುವ ಯಾವುದೇ ಶಾಸನದ ಸಿಂಧುತ್ವವನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ ಇಲ್ಲ ಅಂತೇಳಿ ಈ ಒಂದು 24ನೇ ತಿದ್ದುಪಡಿನಲ್ಲಿ ಸೂಚಿಸ್ತು. ಆದ್ರೆ ಸುಪ್ರೀಂ ಕೋರ್ಟ್ಗೆ ವಿಧಿಸಿದ ಈ ಮಿತಿಯನ್ನ ಒಪ್ಕೊಂಡಿಲ್ಲ ಸುಪ್ರೀಂ ಕೋರ್ಟ್. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ದಿನಗಳ ಕಾಲ ಏನು ಮಾಡಕ್ಕಾಗ್ಲಿಲ್ಲ. ಆನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಧಿಸಿದಂತಹ ಈ ಮಿತಿಯನ್ನ ಮತ್ತೊಂದು ಮೊಕದ್ದಮೆಯಲ್ಲಿ ತೆಗೆದಾಕಲಾಯಿತು. ಅಂದ್ರೆ 1980 ಮಿನರ್ವಾ ಮಿಲ್ಸ್ ಅನ್ನೋ ಒಂದು ಮೊಕದ್ದಮೆಯಲ್ಲಿ ಈ ರೀತಿಯ ಒಂದು ನಿಬಂಧನೆಯನ್ನ ತೆಗೆದಾಕಲಾಯಿತು. ಅದರ ಪರಿಣಾಮ ಸುಪ್ರೀಂ ಕೋರ್ಟ್ ತನ್ನ ಮೊದಲಿನ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಪಡ್ಕೊಳ್ಳುತ್ತೆ. ಸೊ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯಗಳಲ್ಲಿ ಹೈಕೋರ್ಟ್ ಕಾನೂನು ಸಂಬಂಧವಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವೆರಡೂ ಸಹ ಕೇಂದ್ರ ಮತ್ತು ರಾಜ್ಯದಲ್ಲಿರ್ತಕ್ಕಂತಹ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಶಾಸನಗಳನ್ನ ರಚನೆ ಮಾಡುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಅಂತಹ ಶಾಸನಗಳನ್ನ ಅಸಿಂಧು ಎಂದು ಘೋಷಿಸುವಂತಹ ಅಧಿಕಾರವನ್ನ ಹೊಂದಿದಾವೆ. ಸೊ ಇದನ್ನೇ ನಾವು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಮ್ಮ ಸಂವಿಧಾನ ಏನು ರಚನೆ ಆಗಿತ್ತು, ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ ರಚನೆ ಆಯಿತು 1950 ಜನವರಿ 28. ಸೊ ಭಾರತ ಸುಪ್ರೀಂ ಕೋರ್ಟ್ ರಚನೆಯಾಗಿ ಸುಮಾರು 67 ವರ್ಷಗಳು ಕಳೆದಿದ್ದಾವೆ. ಈ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಹಲವು ಬಾರಿ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಚಲಾಯಿಸುವುದರ ಮೂಲಕ ಸಂವಿಧಾನದ ಪಾವಿತ್ರ್ಯತೆ ಮತ್ತು ಪಾರಮತ್ಯತೆಯನ್ನ ಎತ್ತಿ ಹಿಡಿಯುವ ಮೂಲಕ ನ್ಯಾಯಾಂಗ ಅಂತಕ್ಕಂತಹದ್ದು ಇನ್ನೂ ಅಸ್ತಿತ್ವದಲ್ಲಿದೆ. ಸರ್ಕಾರ ತಪ್ಪು ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಸಂವಿಧಾನವನ್ನ ಶ್ರೇಷ್ಠ ಮಟ್ಟದಲ್ಲಿ ಯಾವಾಗ್ಲೂ ಇಟ್ಟಿರ್ತೀವಿ ಅನ್ನೋದನ್ನ ಕಾಲಕಾಲಕ್ಕೆ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದೆ. ಅದು ಆ ದೃಷ್ಟಿಯಿಂದಲೇ ನಾವು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅನ್ನ ಸಂವಿಧಾನದ ರಕ್ಷಕ, ವಿಶೇಷವಾಗಿ ನಾವು ಸುಪ್ರೀಂ ಕೋರ್ಟ್ ಅನ್ನ ಸಂವಿಧಾನದ ರಕ್ಷಕ ಎಂದು ಕರೆಯುವ ಮೂಲಕ ನ್ಯಾಯಿಕ ವಿಮರ್ಶೆಯನ್ನ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂದ್ರೆ, ನ್ಯಾಯಿಕ ವಿಮರ್ಶೆ ಅಂದ್ರೆ ಶಾಸಕಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಶಾಸನಗಳನ್ನ ರಚಿಸಿದರೆ ಅಂತಹ ಶಾಸನಗಳನ್ನ ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎಂದು ಸುಪ್ರೀಂ ಕೋರ್ಟ್ ಘೋಷಿಸುವ ಅಧಿಕಾರವೇ ನ್ಯಾಯಿಕ ವಿಮರ್ಶೆ ಅಧಿಕಾರ ಅಂತೇಳಿ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದಿಷ್ಟು ನಿಮ್ಮ ನ್ಯಾಯಿಕ ವಿಮರ್ಶೆಗೆ ಸಂಬಂಧಪಟ್ಟಂತ ವಿಚಾರ. ಇನ್ನ ಈ ಅಧ್ಯಾಯದಲ್ಲಿ ಒಂದು ಕೊನೆಯ ಭಾಗ ಅಂದ್ರೆ ಅದು ಜುಡಿಷಿಯಲ್ ಆಕ್ಟಿವಿಸಂ ಅಂತ, ಅಂದ್ರೆ ನ್ಯಾಯಾಂಗದ ಕ್ರಿಯಾಶೀಲತೆ. ಜುಡಿಷಿಯಲ್ ಆಕ್ಟಿವಿಸಂ, ಏನು ನ್ಯಾಯಾಂಗದ ಕ್ರಿಯಾಶೀಲತೆ? ನಿಮ್ಗಿದ್ರೆ ಹೆಸರಲ್ಲೇ ಗೊತ್ತಾಗುತ್ತೆ, ನ್ಯಾಯಾಂಗ ಅಂತಕ್ಕಂತಹದ್ದು ಯಾವಾಗ್ಲೂ ಚಟುವಟಿಕೆಯಿಂದ ಇರಬೇಕು. ಪಾದರಸದಂತೆ ನ್ಯಾಯಾಂಗ ಅಂತಕ್ಕಂತಹದ್ದು ಕ್ರಿಯಾಶೀಲವಾಗಿರಬೇಕು, ಅದು ಹೈಡ್ ಆಗಬಾರದು. ಅದು ಹೈಡ್ ಆದ್ರೆ ತನ್ನ ಅಸ್ತಿತ್ವವನ್ನ ಕಳ್ಕೊಬಿಡುತ್ತೆ. ನ್ಯಾಯಾಂಗದ ಮೇಲೆ ಜನಕ್ಕೆ ಇರುವಂತಹ ಭರವಸೆ ಹಾಳಾಗೋಗ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ನ್ಯಾಯಾಂಗ ಅನ್ನೋದು ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಅದನ್ನೇ ನಾವು ಜುಡಿಷಿಯಲ್ ಆಕ್ಟಿವಿಸಂ ಅಂತೇಳಿ ಕರಿತೀವಿ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ರಚನೆ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕ್ರಿಯಾಶೀಲವಾಗಿಯೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಇದ್ದಂತಹ ಜನಸಂಖ್ಯೆ ಮತ್ತು ಪ್ರಕರಣಗಳಿಗೂ, ಪ್ರಸ್ತುತ ಇರತಕ್ಕಂತಹ ಜನಸಂಖ್ಯೆ ಮತ್ತು ಪ್ರಕರಣಗಳಿಗೂ ತುಂಬಾ ವ್ಯತ್ಯಾಸವಿದೆ. ನ್ಯಾಯಾಂಗಕ್ಕೆ ಅವತ್ತು ಕಡಿಮೆ ಪ್ರಕರಣಗಳಿರ್ತಿತ್ತು, ಸುಲಭವಾಗಿ ಬಗೆಹರಿಸ್ತಾ ಇತ್ತು. ಆದ್ರೆ ಪ್ರಸ್ತುತ ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಮತ್ತೆ ಅಪರಾಧ ಕೃತ್ಯಗಳು ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಇಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆ ಅಂದ್ರೆ, ನಮ್ಮ ದೇಶದಲ್ಲಿ ನ್ಯಾಯಾಂಗ ಅಂತಕ್ಕಂತಹದ್ದು ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಬಾಡಿ, ಅದು ಸ್ವತಂತ್ರವಾದಂತಹ ಒಂದು ಅಂಗ. ಈ ನ್ಯಾಯಾಂಗದಲ್ಲಿ ಯಾವುದೇ ಬಾಹ್ಯ ಹಸ್ತಕ್ಷೇಪಗಳಿಗೆ ಅವಕಾಶ ಇರಬಾರದು. ಆಗ ಮಾತ್ರ ನ್ಯಾಯಾಂಗ ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯ. ಇಲ್ಲಿ ಆಳುವವನು ಮತ್ತು ಆಳಿಸಿಕೊಳ್ಳುವವನು ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಅಧಿಕಾರ ಇರುವವನಿಗೆ ಒಂದು ನ್ಯಾಯ, ಅಧಿಕಾರಕ್ಕೆ ಒಳಗಾಗುವವರಿಗೆ ಒಂದು ನ್ಯಾಯ ಎಂಬ ಪದ್ಧತಿ ಇಲ್ಲಿಲ್ಲ. ಯಾರೇ ತಪ್ಪು ಮಾಡಿದರೂ ಅವರಿಗೆ ಅವರ ಸ್ಥಾನ ಮತ್ತು ಅಧಿಕಾರವನ್ನ ನೋಡದೆ ಎಲ್ಲರಿಗೂ ಕೂಡ ನಿಷ್ಪಕ್ಷಪಾತವಾಗಿ ನ್ಯಾಯ ವಿತರಣೆಯನ್ನ ಮಾಡಬೇಕಾಗುತ್ತೆ. ಅದನ್ನೇ ನಾವು ನ್ಯಾಯಾಂಗದ ಕ್ರಿಯಾಶೀಲತೆ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನ್ಯಾಯಾಂಗ ಅಂತಕ್ಕಂತಹದ್ದು ಎಲ್ಲಾ ಮೊಕದ್ದಮೆಗಳನ್ನ ಅಥವಾ ಕೇಸ್ಗಳನ್ನ ಇಮಿಡಿಯೇಟ್ ಬಗೆಹರಿಸ್ಬಿಟ್ರೆ ಅದು ಕ್ರಿಯಾಶೀಲತೆನಾ? ಅಪರಾಧದ ಹಿನ್ನೆಲೆ ಮತ್ತು ಪ್ರಕರಣಗಳು ಯಾವ ರೀತಿ ಇದೆ ಎಂಬುದನ್ನ ಆಧರಿಸಿ ನ್ಯಾಯಾಂಗ ತೀರ್ಪನ್ನ ಕೊಡಬೇಕಾಗುತ್ತೆ. ಇದು ಕೆಲವು ಸಂದರ್ಭದಲ್ಲಿ ಶೀಘ್ರವಾಗಿ ನ್ಯಾಯ ಲಭ್ಯವಾಗಬಹುದು, ಇನ್ನೂ ಕೆಲವು ಸಾರಿ ಅತಿ ಹೆಚ್ಚು ಸಮಯವನ್ನು ಕೂಡ ತೆಗೆದುಕೊಳ್ಳಬಹುದು. ನಮ್ಮ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಗಮನಿಸೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗದಲ್ಲಿ ಸುಧಾರಣೆ ಆಗಿರುವುದನ್ನ ಗಮನಿಸಬಹುದಾಗಿದೆ. ಪ್ರಕರಣಗಳು ಹೆಚ್ಚಾದಂತೆ ನ್ಯಾಯಾಂಗದ ಕಾರ್ಯಕಲಾಪಗಳು ಕೂಡ ಹೆಚ್ಚಾಗಿದ್ದಾವೆ. ಹೆಚ್ಚು ಹೆಚ್ಚು ನ್ಯಾಯಾಧೀಶರನ್ನ ಸರ್ಕಾರ ನೇಮಕ ಮಾಡಿಕೊಳ್ತಾ ಇದೆ, ತ್ವರಿತಗತಿಯಲ್ಲಿ ನ್ಯಾಯ ವಿತರಣೆಯನ್ನು ಸಹ ಮಾಡ್ತಾ ಇದೆ. ಅದೇ ರೀತಿ ಸಮಾಜದಲ್ಲಿ ಪ್ರತಿಷ್ಠಿತ ಅಥವಾ ಅಪ್ರತಿಷ್ಠಿತ ಎಂಬ ಭೇದ ಭಾವವಿಲ್ಲದೆ ಯಾರೇ ತಪ್ಪು ಮಾಡಿದ್ದರೂ ಅವರಿಗೆ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ನ್ಯಾಯಾಂಗ ಅಂತಕ್ಕಂತಹದ್ದು ಮಾಡ್ತಾ ಇದೆ. ಅದಕ್ಕೆ ಕೆಲವು ನಿದರ್ಶನಗಳನ್ನ ನಾವು ಗಮನಿಸೋದಾದ್ರೆ, ದೇಶದ ಸುಪ್ರೀಂ ಕೋರ್ಟ್ ಹೇಗೆ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ ತನ್ನ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಎಂಬ ವಿಚಾರವನ್ನ ಗಮನಿಸೋದಾದ್ರೆ, ಮೊದಲನೇದಾಗಿ ನೋಡಿ ನ್ಯಾಯಾಂಗದ ಕ್ರಿಯಾಶೀಲತೆ ಹೇಗಿರುತ್ತೆ ಅನ್ನೋದಕ್ಕೆ, ಅಸ್ಸಾಂನ ಗೌಹತಿ ಹೈಕೋರ್ಟಿನ ನ್ಯಾಯಾಧೀಶರನ್ನಾಗಿ ಮಿಜೋರಾಂ ಸರ್ಕಾರದ ಕಾನೂನು ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದ ಕೆಎನ್ ಶ್ರೀವಾಸ್ತವ ಅವರನ್ನ ರಾಷ್ಟ್ರಪತಿ ನೇಮಿಸ್ತಾರೆ. ಇದಾಗಿದ್ದ ಎಷ್ಟರಲ್ಲಿ ಅಂದ್ರೆ 1992 ಮಾರ್ಚ್ 10. ನಿಮ್ಗೆ ಈಗಾಗಲೇ ಗೊತ್ತಿದೆ ನ್ಯಾಯಾಧೀಶನ ನೇಮಕ ಮಾಡೋದ್ ಯಾರು ರಾಷ್ಟ್ರಪತಿ ಅಲ್ವಾ. ಸೊ ಇಲ್ಲಿ 92 ಏನಾಯ್ತು ಅಂದ್ರೆ, ಈ ಅಸ್ಸಾಂನಲ್ಲಿರ್ತಕ್ಕಂಥ ಗೌಹತಿ ಹೈಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಆ ನ್ಯಾಯಾಧೀಶರಾಗಿ ಆಯ್ಕೆಯಾದವ್ರು ಯಾರು ಅಂದ್ರೆ, ಮಿಜೋರಾಂ ಸರ್ಕಾರದ ಕಾನೂನು ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದಂತಹ ಕೆ ಎನ್ ಶ್ರೀವಾಸ್ತವ ಅವರನ್ನ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಅನೂರ್ಜಿತಗೊಳಿಸುತ್ತೆ. ಯಾಕೆ ಅಂದ್ರೆ, ನ್ಯಾಯಾಧೀಶ ಆಗಬೇಕು ಅಂದ್ರೆ, ನಿಮ್ಗಾಗ್ಲೇ ಹೇಳಿದೀನಿ, ಒಬ್ಬ ನ್ಯಾಯಾಧೀಶನಿಗಿರಬೇಕಾದಂತ ಅರ್ಹತೆಗಳು ಏನು ಅಂತೇಳಿ. ಆ ಅರ್ಹತೆಗಳು ಆ ಶ್ರೀವಾಸ್ತವ ಅವ್ರಿಗೆ ಇರ್ಲಿಲ್ಲ. ಹಾಗಾಗಿ ಏನ್ ಮಾಡ್ತು, ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಆಯ್ಕೆಯನ್ನ ಅನೂರ್ಜಿತಗೊಳಿಸ್ತು, ಅವ್ರನ್ನ ಸ್ಥಾನದಿಂದ ಉಚ್ಚಾಟನೆ ಮಾಡ್ತು. ಇದನ್ನೇ ನಾವು ನ್ಯಾಯಾಂಗದ ಕ್ರಿಯಾಶೀಲತೆ ನೋಡಿ. ಅಲ್ಲಿ ನ್ಯಾಯಾಂಗ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ರಿಂದ ಅಂತ ಒಂದು ತಪ್ಪನ್ನ ತಡೀತು. ಅಕಸ್ಮಾತ್ ಏನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದಿದ್ರೆ ಮತ್ತೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು ಅಥವಾ ಮುಂದುವರಿತಾ ಇರ್ತಿತ್ತು. ಸೊ ಇದನ್ನೇ ನಾವು ನ್ಯಾಯಾಂಗದ ಕ್ರಿಯಾಶೀಲತೆ. ಇದೇ ತರ ಮತ್ತೊಂದು ನಿದರ್ಶನವನ್ನ ಗಮನಿಸೋದಾದ್ರೆ, ನವೆಂಬರ್ 16 1992 ಇದು ಕೂಡ 92 ನಡೆದಂತಹದ್ದು, 9 ನ್ಯಾಯಾಧೀಶರ ಪೀಠ, 9 ಜನ ನ್ಯಾಯಾಧೀಶ ಇದ್ದಂತ ಒಂದು ಪೀಠ ಮಂಡಲ್ ಮೊಕದ್ದಮೆ ಬಗ್ಗೆ ತೀರ್ಪನ್ನು ನೀಡುತ್ತೆ. ಅಲ್ಲಿ ವಿ ಪಿ ಸಿಂಗ್ ಸರ್ಕಾರ ಹಿಂದುಳಿದ ವರ್ಗದವ್ರಿಗೆ, ನೋಡಿ ಇವತ್ತು ನಾವು ರಿಸರ್ವೇಶನ್ ಸಿಸ್ಟಮ್ ಅನ್ನೋದು ಏನಿದೆ, ಆ ಹಿಂದುಳಿದ ವರ್ಗದವರಿಗೆ 27% ಮೀಸಲಾತಿ ನಿಯಮವನ್ನ ಜಾರಿಗೆ ತರುತ್ತೆ. ಇದನ್ನ ಸುಪ್ರೀಂ ಕೋರ್ಟ್ ಅಂಗೀಕಾರ ಮಾಡುತ್ತೆ, 27% ರಿಸರ್ವೇಷನ್ ಕೊಡೋದನ್ನ ಎತ್ತಿ ಹಿಡಿಯುತ್ತೆ. ಅಲ್ಲದೆ ಅಲ್ಲಿ ಒಂದು ಹೇಳುತ್ತೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ, ಇವತ್ತು ನಾವು ಹಿಂದುಳಿದ ವರ್ಗ ಅಂತ ಯಾವುದನ್ನ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದಾರೋ ಆ ಹಿಂದುಳಿದ ವರ್ಗದಲ್ಲಿ ಮುಂದುವರಿದವರನ್ನ, ಅಂದ್ರೆ ಯಾರು ಎಕನಾಮಿಕಲಿ ಸೋಷಿಯಲಿ ಅಂಡ್ ಎಜುಕೇಷನಲ್ಲಿ ಫಾರ್ವರ್ಡ್ ಆಗಿರ್ತಾರೋ ಅಂತವ್ರನ್ನ ಅಡ್ವಾನ್ಸ್ಡ್ ಸೆಕ್ಷನ್ಸ್ ಆರ್ ಕ್ರಿಮಿಲೇಯರ್ ಅಂತೇಳಿ ಕರೀತಾರೆ. ಇದನ್ನ ಹಿಂದುಳಿದ ವರ್ಗದಲ್ಲಿ ಯಾರು ಮುಂದುವರಿದಿದಾರೋ ಅವರನ್ನ ಈ ಮೀಸಲಾತಿ ನಿಯಮದಿಂದ ಹೊರಗಿಡಬೇಕು. ಅಂದ್ರೆ ಕರೆಕ್ಟ್ ಆಗಿ ಮೀಸಲಾತಿ ಯಾರಿಗೆ ಸಿಗಬೇಕು ಅಂದ್ರೆ, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದಾರೋ ಅವರಿಗಷ್ಟೇ ಮೀಸಲಾತಿ ಅನ್ನೋದು ಸಿಗಬೇಕು, ಇನ್ನುಳಿದವ್ರಿಗೆ ಸಿಗಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ನಿಯಮವನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿಯುತ್ತೆ. ಅದರ ಪ್ರಕಾರ ಮತ್ತೆ ಇನ್ನೊಂದು ಒಂದು ತೀರ್ಪನ್ನ ಪ್ರಕಟ ಮಾಡುತ್ತೆ, ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಪ್ರಮಾಣ 50%ಕ್ಕಿಂತ ಹೆಚ್ಚು ಇರಬಾರದು. ವಿದ್ಯಾರ್ಥಿಗಳನ್ನ ನೀವು ಇಲ್ಲಿ ಗಮನಿಸಬೇಕು, ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪು ಏನು ಅಂದ್ರೆ, ಸರ್ಕಾರದ ಯಾವುದೇ ನೇಮಕಾತಿಗಳಲ್ಲಿ, ಸರ್ಕಾರಿ ಹುದ್ದೆಗಳ ನೇಮಕಾತಿಗಳಲ್ಲಿ ಮೀಸಲಾತಿ ಅನ್ನೋದು 50%ಕ್ಕಿಂತ ಹೆಚ್ಚು ಇರಬಾರದು ಎಂದು ತಿಳಿಸಿದೆ. ಇದರ ತೀರ್ಪಿನ ಪ್ರಕಾರ ಬಡ್ತಿ ಸಂದರ್ಭದಲ್ಲಿ ಮೀಸಲಾತಿ ಅನುಸರಿಸಿದರೆ ಅದು ಸಂವಿಧಾನ ಬಾಹಿರ ಆಗುತ್ತೆ ಅಂತೇಳಿ ತೀರ್ಪು ಕೊಡುತ್ತೆ. ನಾವೀಗ ಇದನ್ನ ಯಾಕೆ ಐಡೆಂಟಿಫೈ ಮಾಡಬೇಕು ಅಂದ್ರೆ, ಪ್ರಸ್ತುತ ಕರ್ನಾಟಕ ಸರ್ಕಾರ ನಿಮ್ಮ ಗಮನಕ್ಕೆ ಬಂದಿರಬಹುದು ಅಥವಾ ನೀವು ಕೇಳಿರಬಹುದು, ಸರ್ಕಾರದ ಉನ್ನತ ಹುದ್ದೆಗಳಿಗೆ ಬಡ್ತಿ ನೀಡುವಲ್ಲಿ ಮೀಸಲಾತಿಯನ್ನ ನಾವು ಅನುಸರಿಸ್ತೀವಿ ಅಂತೇಳಿ ಹೊರಟಿದ್ದಾರೆ. ಆದ್ರೆ ಆಲ್ರೆಡಿ ಇಲ್ಲಿ ಪ್ರಕರಣದಲ್ಲಿ ಮಂಡಲ್ ಪೀಠದ ಮೊಕದ್ದಮೆಯಲ್ಲಿ, ಮಂಡಲ್ ಮೊಕದ್ದಮೆನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ, ಯಾವುದೇ ಕಾರಣಕ್ಕೂ ಓವರ್ ಆಲ್ ರಿಸರ್ವೇಷನ್ 50%ಗಿಂತ ಹೆಚ್ಚಿರಬಾರದು ಮತ್ತು ಬಡ್ತಿನಲ್ಲಿ ಮೀಸಲು ನೀತಿಯನ್ನ ಅನುಸರಿಸಬಾರದು, ಅದು ಸಂವಿಧಾನ ಬಾಹಿರ ಆಗುತ್ತೆ ಅಂತ ಈ ಒಂದು ಪ್ರಕರಣವನ್ನ ನಾವು ಕಾದು ನೋಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಬಡ್ತಿಯಲ್ಲಿ ಏನು ರಿಸರ್ವೇಷನ್ ನಾವು ಹಿಂದುಳಿದವ್ರಿಗೆ ಅಂದ್ರೆ SC ST ಮತ್ತು OBC ಏನು ನಾವು ಮೀಸಲಾತಿಯನ್ನ ಕೊಡ್ತೀವಿ ಅಂತೇಳಿ ಹೇಳ್ಕೊಂಡು ಹೊರಟಿದ್ದಾರೆ, ಇದು ಸಂವಿಧಾನಕ್ಕೆ ವಿರುದ್ಧ. ಈ ರೀತಿ ಏನಾದರೂ ಮಾಡಕೊರಟ್ರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಈ ಕ್ಷಣ ಗಮನಿಸಿ ನೋಡಬೇಕಾಗುತ್ತೆ. ಆ ಉದ್ದೇಶದಿಂದಲೇ ನಾನಿಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆ ಬಗ್ಗೆ ಮಾತಾಡ್ತಾ ಇರೋದು. ಸರ್ಕಾರಗಳು ತಮ್ಗೆ ಅಧಿಕಾರ ಇದೆ ಅಂತೇಳಿ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಅಂದ್ರೆ ಈ ಒಂದು ರಿಸರ್ವೇಷನ್ ಅನ್ನ ಇಟ್ಕೊಂಡು ಹಿಂದುಳಿದವರ ಮತವನ್ನ ಪಡೆಯುವ ಸಲುವಾಗಿ ಸರ್ಕಾರ ಸುಳ್ಳು ಆಶ್ವಾಸನೆಗಳನ್ನ ಭರವಸೆಗಳನ್ನ ನೀಡ್ತಾ ಹೋದ್ರೆ ಅದು ಊರ್ಜಿತ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ನ್ಯಾಯಾಂಗ ಅಂತಕ್ಕಂತಹದ್ದು ತನ್ನ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹದನ್ನ ನಾವಿಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಇನ್ನೊಂದು ಇದೇ ರೀತಿಯ ಪ್ರಕರಣದಲ್ಲಿ ನೋಡಿ, ಇದು ನಡೆದಿದ್ದು 1995 1995 ಇಸ್ವಿನಲ್ಲಿ. ಅವತ್ತು ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿ ಆಗಿದ್ದಂತಹ ವಾಸುದೇವನ್ ಅವರು ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಂಜಿನಿಯರ್ ಆಗಿ ಧನಂಜಯ್ ಅಂತಕ್ಕಂಥವ್ರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಧನಂಜಯ್ ಅವರಿಗೆ ಬಡ್ತಿಯನ್ನ ನೀಡಬೇಕಾಗಿರುತ್ತೆ. ಪ್ರಮೋಷನ್ ಕೊಡೋ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಅನ್ನ ಮಾಡಿ ಅವರ ಬಡ್ತಿಯನ್ನ ಈ ಐಎಎಸ್ ಅಧಿಕಾರಿ ವಾಸುದೇವನ್ ಅವರು ತಡೆ ಹಿಡಿತಾರೆ. ಅಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಮಾಡುತ್ತೆ. ಇವರ ಬಡ್ತಿಯನ್ನ ತಡೆ ಹಿಡಿದಂತಹ ವಾಸುದೇವನ್ ಅವರ ಅಧಿಕಾರ ಇದು ನಿರಾಸಕ್ತಿಯಿಂದ ಕೂಡಿದೆ. ಹಾಗಾಗಿ ಅವರಿಗೆ 1 ತಿಂಗಳ ಸಾಮಾನ್ಯ ಜೈಲು ಶಿಕ್ಷೆಯನ್ನ ವಿಧಿಸುತ್ತೆ. ನಾವು ಗಮನಿಸಬೇಕು ಇಲ್ಲಿ ನ್ಯಾಯಾಂಗ ಹೆಂಗೆ ಕ್ರಿಯಾಶೀಲವಾಗಿದೆ ಅಂದ್ರೆ, ಈ ದೇಶದ ಉನ್ನತ ಹುದ್ದೆಗಳಲ್ಲಿ ಐಎಎಸ್ ಅಧಿಕಾರಿಗಳು ಸೇರಿದ್ದಾರೆ. ಅಂತ ಐಎಎಸ್ ಅಧಿಕಾರಿನೂ ಕೂಡ ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ, 1 ತಿಂಗಳ ಸಾಮಾನ್ಯ ಜೈಲು ಶಿಕ್ಷೆಯನ್ನ ವಿಧಿಸಿ ಸರ್ಕಾರದ ಉನ್ನತ ಅಧಿಕಾರಿಗಳು ಸಹ ಕಾನೂನಿಗಿಂತ ಶ್ರೇಷ್ಠರಲ್ಲ ಅಂತೇಳಿ ಹೇಳ್ತು. ಅವರು ಕೂಡ ಕಾನೂನಿನ ಒಂದು ಭಾಗ ಅಷ್ಟೇನೆ, ಅವರೇ ಕಾನೂನಲ್ಲ, ತಪ್ಪು ಯಾರೇ ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂತಹ ನಿದರ್ಶನವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿ ಹಿಡಿದನ್ನ ಗಮನಿಸಬಹುದು. ಇಷ್ಟೇ ಅಲ್ಲದೆ ಇನ್ನು ಅನೇಕ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ಎತ್ತಿ ಹಿಡಿದಿದೆ, ಮತ್ತು ನ್ಯಾಯಾಂಗ ಅನ್ನೋದು ಕ್ರಿಯಾಶೀಲವಾಗಿ ಹೇಗೆ ಕಾರ್ಯನಿರ್ವಹಿಸಿದೆ ಅನ್ನೋದಕ್ಕೆ ಮತ್ತಷ್ಟು ಒಂದು ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ನೋಡಿ, 1994 ಅಂದಿನ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿದ್ದಂತಹ TN ಶೇಷನ್ ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಅಥವಾ ಎಚ್ಚರಿಕೆಯನ್ನ ನೀಡುತ್ತೆ. ಹೆಚ್ಚು ಪ್ರಚಾರ ಬಯಸದೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತೆ. ಚುನಾವಣಾ ಆಯೋಗ ಹೆಚ್ಚು ಪ್ರಚಾರವನ್ನ ಬಯಸಬಾರದು, ಅದು ಏನು ಕೆಲಸ ಮಾಡಬೇಕೋ ಅದೇ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಶೇಷನ್ ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡುತ್ತೆ. ದ ಸುಪ್ರೀಂ ಕೋರ್ಟ್ ಅಡ್ವೈಸ್ಡ್ ಶೇಷನ್ ಟು ನೋ ಹಿಸ್ ಲಿಮಿಟ್, ಸ್ಟಾಪ್ ಟಾಕಿಂಗ್ ಟೂ ಮಚ್ ಅಂಡ್ ನಾಟ್ ಟು ಬಿಹೇವ್ ಇನ್ ಎ ಮ್ಯಾನರ್ ಅನ್ ಬಿಕಮಿಂಗ್ ಆಫ್ ಎ ಹೈ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರಿ. ಅತಿ ಹೆಚ್ಚು ಮಾತನಾಡದೆ, ಟೂ ಮಚ್ ಆಗಿ, ಅತಿ ಹೆಚ್ಚಾಗಿ ಪ್ರಚಾರವನ್ನ ಬಯಸ್ತೆ, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ತಮ್ಮ ವ್ಯಾಪ್ತಿನಲ್ಲಿ ನಿರ್ವಹಿಸಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ಎಚ್ಚರಿಕೆಯನ್ನ ನೀಡೋದ್ರ ಮೂಲಕ ನ್ಯಾಯಾಂಗ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ದನ್ನ ಗಮನಿಸಬಹುದು. ಇದಾದ ನಂತರ ಮತ್ತೊಂದು ನಿದರ್ಶನ ಏನಪ್ಪಾ ಅಂದ್ರೆ, ಕಾವೇರಿ ನದಿ ನೀರಿನ ವಿವಾದ ನೋಡಿ, ಇದು ನಮಗೆ ಬಹು ಹಿಂದಿನಿಂದ ಇವತ್ತಿನವರೆಗೂ ಇರತಕ್ಕಂತಹ ಒಂದು ಸಮಸ್ಯೆ. 1996 ಒಂದು ಪ್ರಕರಣ ನಡೆಯುತ್ತೆ. ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 28 December 1995 ಪ್ರಧಾನಮಂತ್ರಿಗೆ ಸಲಹೆ ನೀಡಿ ತಮಿಳುನಾಡಿಗೆ ನೀರು ಬಿಡುವ ವಿಷಯದ ಬಗ್ಗೆ 2 ದಿನಗಳೊಳಗೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಹಾಗೂ ರಾಜಕೀಯ ಮುಖಂಡರುಗಳ ಸಭೆಯನ್ನು ಕರೆದು ತ್ವರಿತವಾಗಿ ತೀರ್ಮಾನ ತೆಗೆದುಕೊಳ್ಳುವಂತೆ ತಿಳಿಸಿತು. ನೋಡಿ, ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಇದು ಏನು ನಿಮ್ಗೆ ಬಹುಶಃ ನೀವೆಲ್ಲ ಕೇಳಿರ್ತೀರಾ, ಎರಡೂ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಅಂತಕ್ಕಂತಹದ್ದು ಎರಡೂ ರಾಜ್ಯಗಳ ನಡುವೆ ಇರತಕ್ಕಂತಹ ಒಂದು ಸಮಸ್ಯೆ. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಹಲವು ಹೋರಾಟಗಳು, ನ್ಯಾಯಾಧಿಕರಣಗಳು ಎಲ್ಲವೂ ಕೂಡ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಪ್ರಸ್ತುತ ದಿನದಲ್ಲೂ ಕೂಡ ನಾವು ಈ ಒಂದು ಪ್ರಕರಣವನ್ನ ಗಮನಿಸಬಹುದು. ನಾನು ಅದನ್ನೇ ಹೇಳ್ತೀನಿ. ಸದ್ಯಕ್ಕೆ ಈ ಒಂದು 1995-1996 ನಡೆದಂತ ಒಂದು ಘಟನೆ ಏನಂದ್ರೆ, ಇಮಿಡಿಯೇಟ್ ಪ್ರೈಮ್ ಮಿನಿಸ್ಟರ್ಗೆ ಕೊಡುತ್ತೆ, ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೀರಿ, ರಾಜಕೀಯ ಮುಖಂಡರುಗಳ ಸಭೆಯನ್ನ ಕರೆದು ಈ ಸಮಸ್ಯೆಗೆ ತ್ವರಿತವಾಗಿ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಪ್ರೈಮ್ ಮಿನಿಸ್ಟರ್ಗೆ ಒಂದು ಸಲಹೆಯನ್ನ ನೀಡುತ್ತೆ. ಇದರ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ನಡೆಸಿ ತಮಿಳುನಾಡಿಗೆ 6 TMC ನೀರು ಬಿಡುವಂತೆ January 1, 1996 ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿತು. ಇಲ್ಲಿ ಸುಪ್ರೀಂ ಕೋರ್ಟ್ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ದನ್ನ ನಾವು ಗಮನಿಸಬೇಕು ಹೊರತು ಯಾರಿಗೆ ನೀರು ಸಿಕ್ತು ಯಾರಿಗೆ ಲಾಸ್ ಆಯ್ತು ಅನ್ನೋದಲ್ಲ. ಅಂದ್ರೆ ಸಮಸ್ಯೆ ಅನ್ನೋದು ಬಂದಾಗ ಯಾವುದೇ ರಾಜ್ಯದ ಪರವಾಗಿ ಆಗ್ಲಿ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಕಾರ್ಯನಿರ್ವಹಿಸದೆ ಕಾನೂನಿನ ಪ್ರಕಾರ ಅಥವಾ ಈ ಮೊದಲು ಆಗಿರ್ತಕ್ಕಂತಹ ಒಪ್ಪಂದಗಳ ಪ್ರಕಾರ ಏನು ಕ್ರಮವನ್ನ ಕೈಗೊಳ್ಬೇಕು ಅದೇ ಕ್ರಮವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೈಗೊಳ್ಳುತ್ತೆ. ಇದೇ ಪ್ರಕರಣ ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷ ಅಥವಾ ಈ ವರ್ಷದ ಆರಂಭದಲ್ಲಿ ಅತಿ ಹೆಚ್ಚು ವಿವಾದವನ್ನು ಸೃಷ್ಟಿ ಮಾಡಿದಂತಹದ್ದು ಕಾವೇರಿ ನದಿ ನೀರು. ಯಾಕೆ ಇದು ಇಷ್ಟೆಲ್ಲ ವಿಚಾರಗಳು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅಂದ್ರೆ, ಬಹುಶಃ ನಿಮ್ಗೆಲ್ಲ ಗೊತ್ತಿರಬಹುದು ಈ ವರ್ಷ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಕುಡಿಯುವ ನೀರಿಗೆ ಹಾಹಾಕಾರ ಬಂದಂತಹ ಪರಿಸ್ಥಿತಿ ಇತ್ತು. ಎಲ್ಲಾ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆ ಇದ್ದಿದ್ದನ್ನ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ KRS ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ KRS ನಲ್ಲಿ ಇದ್ದಂತಹ ನೀರನ್ನ ತಮಿಳ್ನಾಡು ನಮಗೆ ಬೇಕು, ಒಪ್ಪಂದದ ಪ್ರಕಾರ ನಮ್ಗೆ ಇಷ್ಟು TMC ನೀರನ್ನ ಬಿಡಬೇಕು, ಅದನ್ನ ಬಿಡಿ ಅಂತೇಳಿ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಿದ್ರು. ಆದ್ರೆ ಪ್ರಾರಂಭದಲ್ಲಿ ಸರ್ಕಾರ ತಮಿಳ್ನಾಡಿಗೆ ನೀರನ್ನ ಬಿಡ್ತು, ಆದ್ರೆ ಇಲ್ಲಿನ ಜನ ಅದನ್ನ ಒಪ್ಕೊಳ್ಳಿಲ್ಲ. ಕಾರಣ ಇಷ್ಟೇ, ಇಲ್ಲಿನ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ತಮಿಳ್ನಾಡಿಗೆ ಬೆಳೆಯನ್ನ ಬೆಳೆಯೋದಿಕ್ಕೆ ನೀರನ್ನ ಬಿಡೋದು ಯಾವ ರೀತಿಯ ನ್ಯಾಯ ಎಂಬುದನ್ನ ಪ್ರಶ್ನೆ ಮಾಡಿ ಕರ್ನಾಟಕದಾದ್ಯಂತ ಹೋರಾಟಗಳು ನಡೀತು. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ಚಳುವಳಿಗಳು ನಡೆದು ಬಂದ್ಗಳಾಯ್ತು. ಕರ್ನಾಟಕ ಬಂದ್ ಕೂಡ ನಾವು ಮಾಡಿದ್ದನ್ನ ಇಲ್ಲಿ ನೆನಪಿಸ್ಕೋಬಹುದು. ಇದರಿಂದ ಮತ್ತೆ ವಿರೋಧ ಪಕ್ಷಗಳು ಅತಿ ಹೆಚ್ಚು ಒತ್ತಡವನ್ನ ಸರ್ಕಾರದ ಮೇಲೆ ಹೇರ್ತು. ಇದರ ಪರಿಣಾಮ ಏನಾಯ್ತು, ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡೋದನ್ನ ಸರ್ಕಾರ ನಿಲ್ಲಿಸ್ತು. ಅಲ್ಲಿಗೆ ಪ್ರಕರಣ ಸುಮ್ಮನಾಗ್ಲಿಲ್ಲ, ಸುಪ್ರೀಂ ಕೋರ್ಟ್ ಈ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ತಲುಪಿಸ್ತು. ತಮಿಳ್ನಾಡು ಸುಪ್ರೀಂ ಕೋರ್ಟ್ಗೆ ಈ ಮನವಿಯನ್ನ ಸಲ್ಲಿಸ್ತು. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಜ್ಯಗಳಿಂದ ವಾದ ವಿವಾದಗಳನ್ನ ಪರಿಶೀಲನೆ ಮಾಡಿತು. ಅಲ್ಲಿನ ನ್ಯಾಯವಾದಿಗಳು ತಮಿಳ್ನಾಡಿಗೆ ಎಷ್ಟು ನೀರಿನ ಅಗತ್ಯತೆ ಇದೆ, KRS ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಅದನ್ನ ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ನೀಡಿದ್ರು. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಆದೇಶವನ್ನ ನೀಡಿತು, ಈ ಕೂಡಲೇ ತಮಿಳ್ನಾಡಿಗೆ ಇಷ್ಟು TMC ನೀರನ್ನ ಬಿಡಬೇಕು ಅಂತೇಳಿ. ನ್ಯಾಯಾಂಗ ನಿಂದನೆಗೆ ಹೆದರಿ ಕರ್ನಾಟಕ ಸರ್ಕಾರ ತಮಿಳ್ನಾಡಿಗೆ ನೀರನ್ನ ರಾತ್ರೋರಾತ್ರಿ ಬಿಡುಗಡೆ ಮಾಡಿದ್ರು. ಆದ್ರೆ ಇಲ್ಲಿನ ಜನ ಆಕ್ರೋಶಕ್ಕೆ ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಜ್ಯದಾದ್ಯಂತ ಮುಷ್ಕರಗಳನ್ನ ಮಾಡಿ ಅಹೋರಾತ್ರಿ ಧರಣಿಗಳನ್ನು ನಡೆಸಿ ಪುನಃ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಬೆಂಗಳೂರು ಬಂದ್ ಅಂತೇಳಿ ಮಾಡಿಸಿ ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡಿ ಪುನಃ ಸರ್ಕಾರ ನೀರು ಪೂರೈಕೆಯನ್ನ ನಿಲ್ಲಿಸ್ತು. ಪುನಃ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ವಾರಗಳ ಗಡುವನ್ನ ನೀಡಿ ಪುನಃ ತಮಿಳ್ನಾಡಿಗೆ ನೀರು ಪೂರೈಕೆಯನ್ನ ಮಾಡಬೇಕು ಅಂತೇಳಿ ತಿಳಿಸ್ತು. ಆದ್ರೆ ಮತ್ತೆ ಸರ್ಕಾರ ಅದಕ್ಕೆ ಸ್ಪಂದಿಸಲಿಲ್ಲ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿತು, ನ್ಯಾಯಾಂಗಕ್ಕೆ ಮೊದಲು ಗೌರವವನ್ನ ಕೊಡುವುದನ್ನ ಕಲಿಯಿರಿ, ಇಲ್ಲವಾದರೆ ಕಾನೂನಿನ ಕ್ರಮವನ್ನ ಜರುಗಿಸಬೇಕಾಗುತ್ತೆ ಎಂಬ ಒಂದು ಕಠಿಣ ಎಚ್ಚರಿಕೆಯನ್ನ ನೀಡಿತು. ಅದರ ಪರಿಣಾಮ ಪುನಃ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲಾಯಿತು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ, ನಾವು ನ್ಯಾಯಾಂಗ ಅಂತಕ್ಕಂತಹದ್ದು ಹೇಗೆ ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂತ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದ್ಯಾ ವಿದ್ಯಾರ್ಥಿಗಳೇ? ನೋಡಿ, ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಇದು 1996 ನಡೆದಂತಹ ಒಂದು ಇನ್ಸಿಡೆಂಟ್. ಜಮ್ಮು ಕಾಶ್ಮೀರ ಚುನಾವಣೆಗೆ ಸಂಬಂಧಿಸಿದ ಚರ್ಚೆಯನ್ನ ಪುನರ್ ಆರಂಭಿಸಬೇಕು ಮತ್ತು ಈ ವಿಷಯದಲ್ಲಿ ತೆಗೆದುಕೊಳ್ಳುವ ನಿರ್ಣಯವನ್ನ 2 ವಾರಗಳಲ್ಲಿ ತನಗೆ ತಿಳಿಸಬೇಕೆಂದು ಸುಪ್ರೀಂ ಕೋರ್ಟ್ January 11, 1996 ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಆದೇಶವನ್ನ ನೀಡಿತು. ಇಲ್ಲಿ ಜಮ್ಮು ಕಾಶ್ಮೀರ ಅಂತಕ್ಕಂತಹದ್ದು ಬಂದಾಗ ಇದು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದಗ್ರಸ್ತ ಪ್ರದೇಶ. ಹಾಗಾಗಿ ಭಾರತದ ಇತರ ಯಾವುದೇ ಭಾಗದಲ್ಲಿ ನಡೆಯುವಂತಹ ಸರ್ಕಾರದ ಚಟುವಟಿಕೆಗಳು ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಈಸಿಯಾಗಿ ನಡೆಸೋಕ್ ಸಾಧ್ಯ ಇಲ್ಲ. ಆ ಉದ್ದೇಶಕ್ಕೋಸ್ಕರನೇ ಜಮ್ಮು ಕಾಶ್ಮೀರದಲ್ಲಿ ನಾವು ವಿಶೇಷವಾದ ಪ್ರಾತಿನಿಧ್ಯವನ್ನ ಸಂವಿಧಾನದ 370ನೇ ವಿಧಿಯಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕ ಸಂವಿಧಾನದ ರಚನೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸೊ ಅಲ್ಲಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಚರ್ಚೆ ಇತ್ತು ಅದನ್ನ ಸ್ಟಾಪ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆ ಚರ್ಚೆಯನ್ನ ಪುನರ್ ಆರಂಭಿಸಬೇಕು ಮತ್ತೆ ಆ ವಿಷಯದಲ್ಲಿ ಏನು ತೀರ್ಪನ್ನು ನಿರ್ಣಯವನ್ನು ತೆಗೆದುಕೊಳ್ತೀರಾ ಅನ್ನೋದನ್ನ ಇಮಿಡಿಯೇಟ್ ನನಗೆ ವರದಿಯನ್ನ ಕೊಡಬೇಕು ಅಂತೇಳಿ, ಅದು 2 ವಾರಗಳಲ್ಲಿ ನನಗೆ ವರದಿಯನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ಅದರ ಒಂದು ಕ್ರಿಯಾಶೀಲತೆಗೆ ಒಂದು ಉದಾಹರಣೆ ಅಂತೇಳಿ ನಾವು ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಪ್ರಕರಣ ನಡೆದಂತಹದ್ದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ PIL ಅಂತೇಳಿ ಕರಿತೀವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಅಂತ. ಈ 1996 ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡುತ್ತೆ. ಏನಂತ ಅಂದ್ರೆ, ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ನೀಡದೇ ಇರುವುದರ ವಿರುದ್ಧ, ಈ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಸಿಕ್ಕಾಬಟ್ಟೆ ಫಂಡ್ಸ್ ಗಳು ಬರುತ್ತೆ, ಆ ಫಂಡ್ಸ್ಗೆ ಅವು ಲೆಕ್ಕವನ್ನ ಕೊಡಬೇಕು ಮತ್ತೆ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಆದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು ಆ ರೀತಿ ತೆರಿಗೆಯನ್ನ ಕಟ್ಟದಲ್ಲೇ ಇರೋದ್ರ ವಿರುದ್ಧ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದಕ್ಕೆ ಪೂರಕವಾಗಿ ಎಲ್ಲಾ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಈ ತಕ್ಷಣ ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿತು. ಅದನ್ನು ಕೂಡ ನಾವಿಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆಯಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ಇದೆಲ್ಲ ಏನಂದ್ರೆ ಒಂದು ನ್ಯಾಯಾಂಗ ಅಂತಕ್ಕಂತಹದ್ದು ಹೇಗೆ ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಬೇಕು. ಇತ್ತೀಚಿನ ದಿನಗಳನ್ನ ನಾವು ಗಮನಿಸಿದ್ರೆ, ನಾವಿಲ್ಲಿ ಬಹುಶಃ ನಿಮ್ಗೆಲ್ಲ ಕೇಳಿರ್ತೀರ ಇತ್ತೀಚಿನ ದಿನಗಳಲ್ಲಿ ಹೇಗೆ ನ್ಯಾಯಾಂಗಗಳು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನಾನು ಕೆಲವೊಂದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ 2G Spectrum ಹಗರಣದಲ್ಲಿ ಭಾಗಿಯಾಗಿದ್ದಂತಹ ಮಂತ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಅವರ ಮಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅಂತೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ವಿಧಿಸಿತ್ತು. ಮೊನ್ನೆ ಆ ಪ್ರಕರಣ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಕ್ರಮ ಎಸಗಿಲ್ಲ ಅಂತೇಳಿ ಅವ್ರನ್ನ ಖುಲಾಸೆಗೊಳಿಸಿದೆ. ಆದ್ರೆ ಅವತ್ತಿನ ದಿನವನ್ನ ನಾವು ಗಮನಿಸಿದ್ರೆ ನ್ಯಾಯಾಂಗದ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತೇಳಿ ಅಂದಿನ ಮಂತ್ರಿಯನ್ನು ಕೂಡ ಬಿಡದೆ ಶಿಕ್ಷೆಯನ್ನ ವಿಧಿಸಿದ್ದು ನ್ಯಾಯಾಂಗದ ಕ್ರಿಯಾಶೀಲತೆಗೆ ಒಂದು ಉತ್ತಮ ಉದಾಹರಣೆ. ನಾವು ಕರ್ನಾಟಕಕ್ಕೆ ಬಂದ ಅಂತ ಸಂದರ್ಭದಲ್ಲಿ ಗಮನಿಸೋದಾದ್ರೆ, ಅಕ್ರಮ ಆಸ್ತಿ ಸಂಪಾದನೆ ಆಧಾರದ ಮೇಲೆ BJP ರಾಜಕೀಯ ಪಕ್ಷದಲ್ಲಿ ಮಂತ್ರಿಯಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ನ್ಯಾಯಾಂಗ ಬಂಧನದಲ್ಲಿಟ್ಟದನ್ನ ಕೂಡ ಗಮನಿಸಬಹುದು. ಇದು ನ್ಯಾಯಾಂಗ ಕ್ರಿಯಾಶೀಲತೆಗೆ ಮತ್ತೊಂದು ಉದಾಹರಣೆ. ನಿಮ್ಗೆಲ್ಲ ಗೊತ್ತಿದೆ ಹೇಗೆ ಏನೆಲ್ಲ ಆಯ್ತು ಪ್ರಕರಣ ಅಂತೇಳಿ. ಸೊ ಇಲ್ಲಿ ನ್ಯಾಯಾಂಗ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ದನ್ನ ಗಮನಿಸಬಹುದು. ಹಾಗೆ ನ್ಯಾಯಾಂಗದ ಕ್ರಿಯಾಶೀಲತೆಗೆ ಮತ್ತೊಂದು ಉದಾಹರಣೆ ಏನಪ್ಪ ಅಂದ್ರೆ, ಇದೇ BJP ಪಕ್ಷದ ಮಾಜಿ ಮುಖ್ಯಮಂತ್ರಿಯೊಬ್ರು ಅಕ್ರಮ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿ ಹಾಕಿಕೊಂಡಿದ್ದನ್ನ ಗಮನಿಸಬಹುದು. ಮಾಜಿ ಮುಖ್ಯಮಂತ್ರಿಯನ್ನೂ ಗಮನಿಸದೆ ನ್ಯಾಯಾಂಗ ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಿಸಿ ಶಿಕ್ಷೆಯನ್ನ ವಿಧಿಸಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಬಹುಶಃ ನಿಮಗೆ ಅರ್ಥ ಆಗುತ್ತೆ ಯಾವ ವ್ಯಕ್ತಿ ಆ ರೀತಿ ಇದಕ್ಕೆ ಗುರಿಯಾಗಿದ್ರು ಅಂತೇಳಿ. ಅದೇ ರೀತಿ ತಮಿಳುನಾಡಿನ ದಿವಂಗತ ಜಯಲಲಿತಾ ಅವರು ಕೂಡ ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಪ್ರಕರಣ ಇದ್ದಂತಹದ್ದು, ಸುಮಾರು 20 ವರ್ಷಗಳ ಪ್ರಕರಣ, ಅದಕ್ಕೂ ಕೂಡ ಮೊನ್ನೆ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು. ತಮಿಳುನಾಡಿನ ಪ್ರಖ್ಯಾತ ಅಮ್ಮ ಅಂತಾನೆ ಫೇಮಸ್ ಆಗಿದ್ದಂತಹ ಜಯಲಲಿತಾ ಅವರು ಕೂಡ ಈ ಒಂದು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ರು ಅಂತೇಳಿ ಅವ್ರ ಮೇಲೂ ಕೂಡ ನ್ಯಾಯಾಲಯ ಕ್ರಮವನ್ನ ಕೈಗೊಂಡು ಜೈಲು ಶಿಕ್ಷೆಯನ್ನ ಗುರಿಪಡಿಸಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅದಾದ ನಂತರದಲ್ಲಿ ಪುನಃ ಪ್ರಕರಣ ಬೇರೆ ತಿರುವನ್ನ ಪಡ್ಕೊಂಡು ಅವ್ರನ್ನ ಖುಲಾಸೆಗೊಳಿಸಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇತ್ತೀಚೆಗೆ ಅದೇ ತಮಿಳುನಾಡಿನ ಅವರ ಆಪ್ತೆಯಾದಂತಹ ಶಶಿಕಲಾ ನಟರಾಜನ್ ಅವರು ಕೂಡ ಅಕ್ರಮ ಆಸ್ತಿ ಆಧಾರದ ಮೇಲೆ ಅವರನ್ನು ಕೂಡ ನ್ಯಾಯಾಂಗ ಶಿಕ್ಷೆಗೆ ಗುರಿಪಡಿಸಿರೋದನ್ನ ಗಮನಿಸಬಹುದಾಗಿದೆ. ಈ ರೀತಿಯ ಪ್ರಕರಣಗಳು ಇನ್ನು ಬೇಕಾದಷ್ಟು ನಮ್ಮ ವ್ಯವಸ್ಥೆನಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಕಾಲಕಾಲಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಅಂಶ ಏನಂದ್ರೆ, ನ್ಯಾಯಾಂಗ ಅಂತಕ್ಕಂತಹದ್ದು ಯಾವುದೇ ವ್ಯಕ್ತಿಯನ್ನು ಕೂಡ ತಪ್ಪು ಮಾಡಿದಾಗ ಬಿಡೋದಿಲ್ಲ. ರಾಷ್ಟ್ರದ ಪ್ರಥಮ ಪ್ರಜೆಯಿಂದ ಹಿಡಿದು ಸಾಮಾನ್ಯ ಪ್ರಜೆಯವರೆಗೆ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆಯನ್ನ ವಿಧಿಸುತ್ತೇನೆ ಎಂಬುದೇ ನ್ಯಾಯಾಂಗದ ಕ್ರಿಯಾಶೀಲತೆ. ಆದರೆ ಇದು ಒಂದು ದೃಷ್ಟಿಯಲ್ಲಿ ನಾವು ಗಮನಿಸೋದಾದ್ರೆ, ಮತ್ತೊಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಇವತ್ತು ನ್ಯಾಯಾಂಗ ಅಂತಕ್ಕಂತಹದ್ದು ಇನ್ನು ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಪ್ರಕರಣಗಳನ್ನ ಗಮನಿಸಿದ್ರೆ ನ್ಯಾಯಾಂಗ ಅಂತಕ್ಕಂತಹದ್ದು ನ್ಯಾಯ ವಿತರಣೆಗೆ ಅತಿ ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾ ಇದೆ. ಇಟ್ಸ್ ಟೇಕ್ ಎನ್ ಅ ಲಾಂಗ್ ಟೈಮ್. ಇದರಿಂದ ಏನಾಗ್ತಿದೆ, ಜನಗಳಿಗೆ ನ್ಯಾಯಾಂಗದ ಮೇಲೆ ಇರತಕ್ಕಂತಹ ಭರವಸೆ ಕಡಿಮೆ ಆಗ್ತಾ ಇದೆ. ಮತ್ತೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿಲುವನ್ನ ಈ ಒಂದು ನ್ಯಾಯಾಂಗಗಳು ತೆಗೆದುಕೊಳ್ಳದೆ ಇರತಕ್ಕಂತಹದ್ದು ಕೂಡ ಒಂದು ರೀತಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ. ಇಲ್ಲೆಲ್ಲ ನ್ಯಾಯಾಂಗ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ನಾವು ಪ್ರಸ್ತುತ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಹಿಂದೂ ಮತ್ತೆ ಮುಸ್ಲಿಂ ಕಮ್ಯುನಿಟಿ ನಡುವೆ ಇರತಕ್ಕಂತ ವಿವಾದ ಏನಿದೆ, ಇದನ್ನ ಕಂಪ್ಲೀಟ್ ಆಗಿ ಬಗೆಹರಿಸಿ ಒಂದು ತೀರ್ಪನ್ನ ಕೊಡತಕ್ಕಂತಹ ಕೆಲಸವನ್ನ ನ್ಯಾಯಾಂಗ ಅಂತಕ್ಕಂತಹದ್ದು ಇನ್ನು ಕೂಡ ಮಾಡದೇ ಇರೋದು ಒಂದು ವಿಪರ್ಯಾಸ ಅಂತೇಳಿ ಗಮನಿಸಬಹುದು. ಅದೇ ರೀತಿ ರಾಜ್ಯಗಳ ನಡುವೆ ಇರತಕ್ಕಂತಹ ಗಡಿ ವಿವಾದಗಳನ್ನ ಬಗೆಹರಿಸುವಲ್ಲಿ ನ್ಯಾಯಾಂಗ ಅಂತಕ್ಕಂಥದ್ದು ವಿಫಲ ಆಗ್ತಾ ಇದೆ. ಅದೇ ರೀತಿ ಕೆಲವೊಂದು ವಿವಾದಗಳು, ಅದರಲ್ಲೂ ವಿಶೇಷವಾಗಿ ನಾವು ಇವತ್ತು ಕೂಡ ಪತ್ರಿಕೆಗಳಲ್ಲಿ ದಿನನಿತ್ಯ ನ್ಯೂಸ್ಗಳಲ್ಲಿ ಗಮನಿಸ್ತಾ ಇರಬಹುದು, ಮಹದಾಯಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನೀವು ಗಮನಿಸಬಹುದು ಉತ್ತರ ಕರ್ನಾಟಕ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನ್ಯಾಯಾಂಗ ಏನ್ ಮಾಡಬೇಕು, ಒಂದ್ ಸ್ವಲ್ಪ ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಬೇಕಾಗ್ತಾ ಇದೆ. ಎರಡೂ ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಬೇಕು. ಒಂದು ಮಾನವೀಯತೆ ಆಧಾರದ ಮೇಲೆ ಯಾವ ಪರ ಅಥವಾ ಯಾರಿಗೆ ಒಂದು ನ್ಯಾಯ ಇದೆ ಎಂಬುದನ್ನ ಪರಿಶೀಲನೆ ಮಾಡಬೇಕು. ಅದ್ರ ಮುಖಾಂತರ ಆ ಕೆಲಸವನ್ನ ಅಥವಾ ಅಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅಲ್ಲಿ ನ್ಯಾಯಾಂಗ ಅಂತಕ್ಕಂಥದ್ದು ಕ್ರಿಯಾಶೀಲವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ರೆ ಒಂದು ನ್ಯಾಯಾಂಗದ ಮೇಲೆ ಜನಕ್ಕೆ ಭರವಸೆ ಹೆಚ್ಚಾಗುತ್ತೆ ಅಂತೇಳಿ ಗಮನಿಸಬಹುದು. ಓವರ್ಆಲ್ ನಾವು ಗಮನಿಸೋದಾದ್ರೆ ನ್ಯಾಯಾಂಗ ಅಂತಕ್ಕಂತಹದ್ದು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ನ್ಯಾಯಾಂಗದ ಒಂದು ನಿಯಮವಿದೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗದಿದ್ದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಅಂದ್ರೆ ಇಲ್ಲಿ ಜುಡಿಷಿಯರಿ ಅಂತಕ್ಕಂತಹದ್ದು ಕ್ರಿಯಾಶೀಲವಾಗಬೇಕು. ಜಡ್ಡುಗಟ್ಟಿದ ಮನೋಭಾವನೆ ಇರಬಾರದು. ಪ್ರಕರಣಗಳನ್ನ ಶೀಘ್ರ ವಿಲೇವಾರಿ ಮಾಡ್ತಾ ಇರಬೇಕು. ಅನ್ನೆಸೆಸರಿ ಕೇಸ್ಗಳನ್ನ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬಾರ್ದು. ಎಲ್ಲಾ ಪ್ರತ್ಯಕ್ಷ ಸಾಕ್ಷಿಗಳು ಕಣ್ಣ ಮುಂದೆ ಇದೆ ಅಂದ ಸಂದರ್ಭದಲ್ಲಿ ನ್ಯಾಯಾಂಗ ಅದನ್ನ ಮತ್ತೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ಸೂಕ್ತ ಸಾಕ್ಷ್ಯಾಧಾರಗಳು ಲಭ್ಯವಿದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಅದಕ್ಕೆ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ. ಆಗ ನ್ಯಾಯಾಂಗದ ಬಗ್ಗೆ ಜನಕ್ಕೆ ಮತ್ತು ಸರ್ಕಾರಕ್ಕೆ ಒಲವು ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಅತ್ಯಾಚಾರ ನಡೆಯುತ್ತೆ, ಅತ್ಯಾಚಾರ ಮಾಡಿರೋನು ಇವನೇ ಅಂತೇಳಿ ಎದುರಿಗೆ ಸಿಕ್ಕಾಕೊಂಡ್ರು ಕೂಡ ಆ ಪ್ರಕರಣಗಳ ಇತ್ಯರ್ಥಕ್ಕೆ ಸುಮಾರು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ನ್ಯಾಯಾಂಗದ ಬಗ್ಗೆ ಜನಕ್ಕೆ ಬೇಸರದ ಮನೋಭಾವನೆ ಸೃಷ್ಟಿಯಾಗುತ್ತೆ. ಹಾಗಾಗಿ ನ್ಯಾಯಾಂಗದ ಕಾರ್ಯಕಲಾಪಗಳಿಂದ ದೂರ ಉಳಿತಕ್ಕಂಥ ಪ್ರಯತ್ನವನ್ನು ಕೂಡ ಜನಸಾಮಾನ್ಯರು ಮಾಡ್ತಾರೆ. ಹೀಗೆ ಎಲ್ಲಾ ದೃಷ್ಟಿಯಿಂದ ಯಾವುದೇ ನ್ಯಾಯಾಲಯ ಆಗಲಿ ಹೆಚ್ಚು ಕ್ರಿಯಾಶೀಲತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಇದನ್ನೇ ನಾವು ನ್ಯಾಯಾಂಗದ ಕ್ರಿಯಾಶೀಲತೆ. ಈಗ ಆಲ್ರೆಡಿ ನ್ಯಾಯಾಂಗ ಕ್ರಿಯಾಶೀಲವಾಗಿದೆ, ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ನ್ಯಾಯಾಂಗ ಅಂತಕ್ಕಂತಹದ್ದು ಒಂದು ಉನ್ನತ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ ಗಮನಿಸಬಹುದು. ಅದಕ್ಕೆ ಲಾರ್ಡ್ ಬ್ರೈಸ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ರಾಷ್ಟ್ರದ ಸ್ಥಾನಮಾನ ಏನು ಎಂಬುದನ್ನು ಅಲ್ಲಿನ ನ್ಯಾಯಾಂಗ ನಿರ್ಧರಿಸುತ್ತದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅದರ ಅರ್ಥ, ಯಾವ ರಾಷ್ಟ್ರದಲ್ಲಿ ನ್ಯಾಯಾಂಗ ಅನ್ನೋದು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾಗಿರುತ್ತೋ ಅಲ್ಲಿ ಆ ರಾಷ್ಟ್ರ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ, ಆ ರಾಷ್ಟ್ರ ಹೆಚ್ಚು ಪ್ರಗತಿಯನ್ನ ಸಾಧಿಸುತ್ತೆ ಅಂತಕ್ಕಂತ ಮನೋಭಾವನೆಯನ್ನ ಅವರು ವ್ಯಕ್ತಪಡಿಸ್ತಾರೆ. ಸೊ ಇದರೊಂದಿಗೆ ಇವತ್ತು ಏನು ನಾವು ನ್ಯಾಯಾಂಗದ ಕ್ರಿಯಾಶೀಲತೆ ಅಂತ ಏನು ಇವತ್ತು ಕರಿತೀವೋ ಅದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈ ಒಂದು ತರಗತಿಯಲ್ಲಿ ನಾವು ನ್ಯಾಯಿಕ ವಿಮರ್ಶೆ ಎಂದರೇನು, ನ್ಯಾಯಾಂಗದ ಕ್ರಿಯಾಶೀಲತೆ ಎಂದ್ರೇನು ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ. ಇದರೊಟ್ಟಿಗೆ ಈ ಒಂದು ಅಧ್ಯಾಯದಲ್ಲಿ ಏನು ದ ಜುಡಿಷಿಯರಿ, ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂತಹದ್ದು ಇತ್ತು ಅದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಓವರಾಲ್ ನಾವು ಈ ಎಲ್ಲಾ ವಿಚಾರಗಳನ್ನ ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ನ್ಯಾಯಾಂಗ ಅಂದರೇನು, ನ್ಯಾಯಾಂಗದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಅದರ ಕೆಲಸವೇನು, ಭಾರತದ ನ್ಯಾಯಾಂಗ ಪದ್ಧತಿ ಯಾವ ರೀತಿಯ ಲಕ್ಷಣಗಳನ್ನ ಒಳಗೊಂಡಿದೆ, ಅದರಲ್ಲಿ ಬಹುಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಅಂತಕ್ಕಂತಹದ್ದು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಮತ್ತು ಅದರ ರಚನೆ, ಅದರ ಅಧಿಕಾರ ಮತ್ತು ಕಾರ್ಯಗಳು ಏನೆಲ್ಲ ಇದೆ, ಹಾಗೆ ಹೈಕೋರ್ಟ್ ಅಂತಕ್ಕಂತಹದ್ದು ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಕಾರ್ಯನಿರ್ವಹಿಸುತ್ತೋ ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಹೈಕೋರ್ಟು ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಮತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡರಲ್ಲೂ ಸಹ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ತಮ್ಮ ಅದು ಯಶಸ್ವಿಯಾಗಿ ನ್ಯಾಯಿಕ ವಿಮರ್ಶೆಯನ್ನ ಮಾಡ್ತಾ ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನ ಗಮನಿಸಬಹುದು. ಇಡೀ ವಿಶ್ವದ ಜಗತ್ತಿನ ಹಲವು ರಾಷ್ಟ್ರಗಳ ನ್ಯಾಯಾಂಗ ವ್ಯವಸ್ಥೆಯನ್ನ ಗಮನಿಸಿದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯು ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥ ಅಂಶವನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಸೊ ಇದರೊಂದಿಗೆ ಈ ಒಂದು ಅಧ್ಯಾಯವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ತರಗತಿಯನ್ನ ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಅರುಣ ಕುಮಾರ್ ಪಿ, ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ನಂದಿನಿ ಜಿಆರ್.